ಹೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾ ನೀತಿ ಋಷಿತಮೋ ಬಂಧ ಮೋಕ್ಷಾಚ್ಯ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಗುರುಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಈಗ ಕರ್ದಮರು ಹೊರಟರು, ಹೊರಟು ಅವರೀಗ ಯತಿಗಳಾಗಿ ಸದ್ಗತಿ ಹೋಗ್ತಾ ಇದ್ದಾರೆ. ವಾಸುದೇವೇ ಭಗವತಿ ಸರ್ವಜ್ಞೇ ಪ್ರತ್ಯಗಾತ್ಮನಿ, ಇನ್ನು ಹಿಂದೆ ಮನೋಬ್ರಹ್ಮಣಿ ಯುಂಜಾನಃ ವ್ರತಂಸ ಆಸ್ಥಿತೋ ಮೌನಂ ಆತ್ಮೈಕ ಶರಣೋ ಮುನಿಃ ನಿಸ್ಸಂಗೋ ವ್ಯಚರತ್ ಕ್ಷೋಣೀಂ ಅನಗ್ನಿಃ ಅನಿಕೇತನಃ. ಅವರು ಮುನಿಯಾದರು, ಮನೆ ಬಿಟ್ಟು ಹೊರಟರು, ಆಮೇಲೆ ಆತ್ಮೈಕ ಶರಣಃ ಹರಿರೇವ ಪರ ದೇವರನ್ನೇ ಆಶ್ರಯಿಸಿದ್ದಾರೆ. ನಿಸ್ಸಂಗ ಎಲ್ಲ ಪದಾರ್ಥ ಸಂಘವನ್ನು ಬಿಟ್ಟುಬಿಟ್ರು ಭೂಮಿಯನ್ನು ಸಂಚಾರ ಮಾಡುತ್ತಿದ್ದಾರೆ. ಅನಗ್ನಿಹಿ ಅಗ್ನಿಯನ್ನು ತ್ಯಾಗ ಮಾಡಿದ್ದಾರೆ. ಅನಿಕೇತನಃ ಒಂದು ವಾಸಸ್ಥಾನ ಅಂತಿಲ್ಲ ಹಾಗಿದ್ದಾರೆ. ಮನೋಬ್ರಹ್ಮಣಿ ಯುಂಜಾನೋ ಯತ್ತತ್ತ ಸತಸತಃ ಪರಂ ಗುಣಾವಭಾಸೇ ವಿಗುಣೇ ಏಕಭಕ್ತ್ಯಾನುಭಾವಿತೇ. ಮನೋಬ್ರಹ್ಮಣಿ ಯುಂಜಾನಃ ಮನಸ್ಸನ್ನು ಯಾವಾಗಲೂ ದೇವರ ಕಡೆ ಹಾಕಿದ್ದಾರೆ. ಅದಕ್ಕೆ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದಿ. ಯಾವಾಗಲೂ ದೇವರ ಕಡೆ ಹಾಕಿದ್ದ. ನಾಳೆ ಪರೀಕ್ಷೆ, ಓದ್ ವಿದ್ಯಾರ್ಥಿ ಮನಸ್ಸು ಎಲ್ಲಿರ್ಬೇಕೀಗ? ಅದ್ರ ಕಡೆಗೆ. ಬೇರೆ ಕಡೆ ಇದ್ರೆ ಪಾಸ್ ಆಗೋದಿಲ್ಲ, ಒಳ್ಳೆ ಮಾರ್ಕ್ಸ್ ಬರೋದಿಲ್ಲ. ಬರೀ ಪರೀಕ್ಷೆ ಊಟಕ್ಕೆ ಕೂತಾಗಲೂ ಅದೇ ಯೋಚನೆ, ಏನ್ ಮಾಡೋಕೆ ಅದೇ ಯೋಚನೆ. ಆ ರೀತಿ ಇದ್ರೆ ಮಾತ್ರ ಅವನು ಸರಿಯಾಗಿ ಓದಕ್ ಸಾಧ್ಯ. ಅದೇ ರೀತಿ ಯಾವ ವಿಷಯದ ಬಗ್ಗೆ ಅವನು ಯಶಸ್ವಿಯಾಗಲಿ ಹೊರಟಿದ್ದಾನೋ ಅದ್ರ ಚಿಂತನೆ ಹಾಗೆ ಬಿಡದೆ ಮಾಡಬೇಕು. ನಾವೀಗ ದೇವರ ಅನುಗ್ರಹ ಸಂಪಾದನೆ ಮಾಡಕ್ ಹೊರಟಿರೋದ್ರಿಂದ ಮನಸ್ಸು ಎಲ್ಲಿರ್ಬೇಕು? ಯಾವಾಗಲೂ ದೇವರ ಕಡೆಗೆ ಇರ್ಬೇಕು. ಮನೋಬ್ರಹ್ಮಣಿ ಯುಂಜಾನಃ ಯತ್ತತ್ ಸತಸತಃ ಪರಂ. ಯತ್ತತ್ ಸತಸತಃ ಪರಂ ಯಾವ್ದಿದೆಯಲ್ಲ ಪರಮಾತ್ಮ ಯಾರವನು? ಸತಸತಃ ಪರಂ ಅಬೌ ಸತ್ ಅಂಡ್ ಅಸತ್. ಸತ್ ಅಂದ್ರೆ ಮೂರ್ತ ಪದಾರ್ಥಗಳು, ಮ್ಯಾನಿಫೆಸ್ಟ್ ಥಿಂಗ್ಸ್. ಅಸತ್ ಅಂದ್ರೆ ಅಮೂರ್ತ ಪದಾರ್ಥಗಳು. ಆಕಾಶ ವಾಯುಗಳೇನವು? ಅಮೂರ್ತ ಪದಾರ್ಥಗಳು. ಆಮೇಲೆ ಪೃಥ್ವಿ ಅಪ್ ತೇಜಸ್ ಏನವು? ಮೂರ್ತ ಪದ ಪರಮಾತ್ಮ ಎರಡರ ಮೇಲಿದ್ದಾನೆ. ಅಬೌ ಆಲ್ ದಿ ಪಂಚಭೂತ ಸಾತ್ರದಿಂದ ಸತಸತಃ ಪರಂ. ಗುಣಾವಭಾಸೆ ವಿಗುಣ ವಿಗುಣೆ ಮತ್ತೆ ಏಕಭಕ್ತ್ಯ ಅನುಭಾವಿತೆ. ಎಲ್ಲಿದ್ದಾನೆ ಪರಮಾತ್ಮ? ಹೇಗ್ತಿದ್ದ ಏಕಭಕ್ತ್ಯ ಅನುಭಾವಿತೆ ಅನನ್ಯಾಶ್ಚಿಂತ ಎಂತೋಮ. ದೇವನ್ ತಿಳಿಬೇಕಾದ್ರೆ ಏನಾಗಿರ್ಬೇಕು? ನಾವು ಏಕಭಕ್ತಿ ಇರ್ಬೇಕು. ಏಕಭಕ್ತಿ ಅಂದ್ರೆ ಏನು? ನಿಶ್ಚಲವಾದ ಭಕ್ತಿ ಇರಬೇಕು. ನಿರ್ವ್ಯಾನಿತ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಪ್ರಗತಿಂ ಶಾಶ್ವತೀಂ. ಅಂತ ಭಕ್ತಿ ಇದ್ರೆ ಮಾತ್ರ ಸಿಗ್ತಾನೆ, ದೇವರು ಸಿಗೋದಿಲ್ಲ. ನಮ್ಮಲ್ಲಿ ಭಕ್ತಿನೇ ಫಸ್ಟ್ ಇರೋದಿಲ್ಲ. ಆ ಭಕ್ತಿ ಇದ್ರೆ ಏನ್ ಎಷ್ಟಿರ್ಬೇಕದು? ಈ ಸ್ಟೇಜ್ ರೀಚ್ ಆಗಬೇಕು. ಅವಾಗ ದೇವರು ಕಾಣ್ತಿಲ್ಲಂದ್ರೆ ಕಾಣೋದಿಲ್ಲ. ಗುಣಾವಭಾಸೆ ವಿಗುಣೆ ಏಕಭಕ್ತ್ಯ ಅನುಭಾವಿತೆ. ಅದಕ್ಕೆ ಅರ್ಥ ಹೇಳ್ತಾರೆ. ಏವಂ ವಿಚಾರಂ ಕಿಂ ಮನುತೆ ತತ್ರಾಹ ಮನ ಇತಿ. ಯತ್ ಸತಸತೋ ಮೂರ್ತಾಮೂರ್ತ ಲಕ್ಷಣಾತ್ ಪ್ರಪಂಚಾತ್ ಪರಂ ವಿಲಕ್ಷಣಂ ತಸ್ಮಿನ್ ಬ್ರಹ್ಮಣಿ ಮನೋಯುಂಜಾನಃ. ಪರಮಾತ್ಮ ಅತ್ಯಂತ ವಿಲಕ್ಷಣನಾದವನು, ಅವನಲ್ಲಿ ಮನಸ್ಸಾಕಿದ್ದಾನೆ. ಅನೇನ ಶ್ರಮೇಣ ಪರ್ಯಟತ ಚಿತ್ತವಿಕ್ಷೇಪೇಣ ತದುಪಾಸನಾನುಪತ್ತಿ ಪರಿಹೃತ. ಈ ಪ್ರಶ್ನೆ ಯಾತಕ್ಕೆ ಹಾಕಿದ್ರು ಅಂದ್ರೆ, ಅನಿಕೇತ ಅಂದ್ರಿ ನಮ್ಮ ಪ್ರಕಾರ ಏನು? ಒಂದು ಮನೆ ಅಂತಾದ್ರೆ ನಿಶ್ಚಿಂತೆಯಾಗಿರ್ಬೋದು ಅಂತ ನಾ ತಿಳ್ಕೊಂಡಿರೋದು ಹೋಗ್ತಾನೆ. ಒಂದು ಮನೆ ಅಂತಾದ್ರೆ ನಿಶ್ಚಿಂತೆಯಾಗಿರ್ಬೋದು. ಮನೆ ಎರಡು ಮನೆ, ಒಂದು ಮನೆ ಒಂದು ಮನೆ, ಎಮ್ಮೋ ಎನ್ನೊಂದು ಮನೆ ಒಂದು ಮನೆ ಒಂದು ಇಕ್ಬಿಟ್ಟು ಸಾಕು ಅಂತೇಳಿ. ಅವ್ರಿಗೆ ಎರಡೂ ಇಲ್ಲ. ಅದಕ್ಕೆ ಅದಿದ್ರೇ ನಿಶ್ಚಲತ್ವ ಹೋಗೋದು. ಅದಿಲ್ಲ, ನಿಶ್ಚಿಂತೆಯಾಗಿರ್ಬೋದು. ನಮ್ಮ ಪ್ರಕಾರ ಅವ್ರ ಪ್ರಕಾರ ವಿರುದ್ಧ ಅದು. ನಮಗೆ ಮನೆ ಇದ್ರೆ ನಿಶ್ಚಿಂತೆ, ಅವ್ರಿಗೆ ಮನೆ ಇದ್ರೆ ಚಿಂತೆ. ಅವರಿಗೆ ಮನೆ ಇರಬಾರದು ಅಂತ ಬಿಟ್ಟು ಹೊರಟ್ಬಿಟ್ಟಿದ್ರು. ಅದಕ್ಕೇನೆ ಅನೇನ ಶ್ರಮೇಣ ಪರ್ಯಟತಃ ಚಿತ್ತ ವಿಕ್ಷೇಪೇಣ ತದುಪಾಸನ ಅನುಪಪತ್ತಿ ಪರಿಹೃತ. ಚಿತ್ತ ವಿಕ್ಷೇಪವಾಗಿ ಉಪಾಸನ ಕೈ ಬಿಟ್ರು ಅಂದ್ರೆ ಕೈ ಬಿಡಲಿಲ್ಲ. ನಾನು ಏವಮಪಿ ಸ್ವರೂಪ ಮಾತ್ರ ಪ್ರತಿಪತ್ತವೂ ಅಪಿ ವಿಶಿಷ್ಟ ಗುಣ ಸಂಹಾರ ಸರ್ವೋತ್ತಮತ್ವ ವಿರೋಧಿ ಗುಣ ಪರ್ಯುದಾಸಸ್ಯ ನಸ್ತಃ ಇತಿ ತತ್ರ ಗುಣಾವಭಾಸೆ ವಿಗುಣ ಇತಿ. ಹೀಗಿದ್ ಮಾತ್ರಕ್ಕೇನೆ ರೂಪ ಮಾತ್ರ ಪ್ರತಿಪತ್ತವೂ ಅಪಿ ವಿಶಿಷ್ಟ ಗುಣೋಪಸಂಹಾರ. ದೇವರ ವೈಶಿಷ್ಟ್ಯ ಏನು ಗೊತ್ತಾ? ಆಕಾರಣವೋ ಸಾಕಾರನೋ ನಿರಾಕಾರನೋ ಹೌದು, ಸಗುಣನೂ ಹೌದು ನಿರ್ಗುಣನೂ ಹೌದು, ಎರಡೂ ತಿಳ್ಕೊಂಡಿದ್ದಾರೆ. ಬರೀ ನಿರ್ಗುಣ ಅಂತಾಗಿದ್ರೆ ಎಲ್ಲಿ ಚಿತ್ರ ಮಾಡೋದು? ಈಗ ಬರೀ ನಿರಾಕಾರ ಚಿತ್ರ ಏನ್ ಮಾಡೋದು? ಅದಕ್ಕೆ ದೇವರಿಗೆ ಆಕಾರ ಇದೆ ಅಂತ ಗೊತ್ತು, ನಮ್ಮಂತ ಆಕಾರ ಇಲ್ಲ ಅಂತನೂ ಗೊತ್ತು. ಅದಕ್ಕೆ ಅವ್ರಿಗೆ ಕನ್ಫ್ಯೂಷನ್ ಬರಲಿಲ್ಲ. ನಮಗೆ ಕನ್ಫ್ಯೂಷನ್ ಯಾವ್ದಕ್ಕೆ ಬರುತ್ತೆ ಅಂದ್ರೆ, ನಮಗೆ ಆಕಾರದ ಬಗ್ಗೆ ಕ್ಲಾರಿಟಿ ಇಲ್ಲ. ದೇವರು ಸಾಕಾರ ಆದ್ರೆ ನಮ್ಮಂತೆ ಸಾಯ್ಬೇಕು, ನಿರಾಕಾರ ಆದ್ರೆ ಅವನಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಗೊಂದಲ ಬರುತ್ತೆ, ಇಲ್ಲಿ ಗೊಂದಲನೇ ಇಲ್ಲ ಅವರಿಗೆ. ಅದು ಗುಣಾವಭಾಸೆ ವಿಗುಣೆ, ವಿಗುಣೆ ಪ್ರಾಕೃತ ಗುಣರಹಿತೆ, ಗುಣಾವಭಾಸೆ ಅನಂತ ಗುಣಪೂರ್ಣತ್ವ ಎರಡೂ ಆಗಿದ್ದಾನೆ ದೇವರು. ಅದು ನಿಶ್ಚಿಂತೆ ಧ್ಯಾನ ಮಾಡ್ತಾ ಇದ್ದಾರೆ, ಅದನ್ನು ತಿಳಿಸ್ತಾರೆ. ಜ್ಞಾನಾದಿ ಗುಣಾನಾಮ ಅವಭಾಸ ಪ್ರಕಾಶೋ ಯಸ್ಮಿನ್. ಜ್ಞಾನಾದಿ ಗುಣಗಳ ಖಣಿ ಪರಮಾತ್ಮ, ಆದರೆ ಪ್ರಾಕೃತ ಗುಣರಹಿತ ವಿಗುಣ. ಸೃಷ್ಟವು ಉಪಕಾರಕೇಶು ಮಹದಾದಿಷು ನಿಯಾಮಕ அவனபாசோ எஸ்ய சததா திருஷ்யமான இத்தியர்த்தா தஸ்மின் அனேன அதிஷ்டான விசிஷ்டத்வேனாபி ததுபாஸ்திரஸ்தீதி தியோதிதம் இது ஹேளிதரிந்த தேவரன்ன அதிஷ்டான விசேஷரு சிந்தனை மாடக்கு பரத்தே விகதாக நிஷித்தாக சத்வாதி குணா ஏன சஹ சத்வாதி குணகளந்த ரஹித கூட ரஹிதநாதவனு பரமாத்மா ஏன சஹ ததோக்தா தஸ்மின் அனேன ராகத்வேஷாதி தோஷ ராஹித்யம் துனயதி. எரடு ஆக்கார இதே ஈக ஒன் நாயி இதே ಅದು ಮುಟ್ಟಿದ್ರಲ್ಲ, ಅದು ನೋಡಿದ್ರೆ ಮೈಲಿಲ್ಲಿದ್ದ ನೋಡಿದ್ರು ಮೈಲಿಗೆ, ಮುಟ್ಟಿದ್ರಂತೂ ಭಾರಿ ಮೈಲಿಗೆ. ಮತ್ತೆ ನಾಯಿ ಮೈಲಿಗೆನೆ, ದೇವರ ನಾಯಿ ರೂಪ ಕೂಡ ಇದೆ, ಅನಂತ ರೂಪದ ನಾಯಿ ರೂಪ ದೇವರಿಗಿದೆ, ಆದ್ರೆ ಮೈಲಿಗೆ ಅಲ್ಲ ಅದು. ಹೇಗೆ ಅಂದ್ರೆ ನಿಜವಾದ ನಾಯಿ ಮುಟ್ಟಿದ ಮೈಲಿಗೆ, ಯಾರು ಚಿನ್ನದ ನಾಯಿ ದಾನ ಮಾಡಿದ್ರು ಮುಟ್ಟಿದ ಮೈಲಿಗೆ ಆಗುತ್ತ. ಅದರಿಂದ ನಾಯಿನೇ ಅದು, ಎಂತ ನಾಯಿ ಅದು, ಬಂಗಾರದ ನಾಯಿ. ಇನ್ನು ಮಡಿ ಜಾಸ್ತಿ ಆಯ್ತು ಅವ್ರಿಗೆ ಪಾಪ, ಯಾಕೆ ಬರಸಲ ಆ ಕಡೆ ಹೋಗ್ಬಿಡುತ್ತೆ ಎಷ್ಟೋ ಸಲ ಹೋಗ್ತಾನೆ. ಸೊ ಚಿನ್ನದ ನಾಯಿ ಮೈಲಿಗೆ ಅಲ್ಲ, ಈ ನಾಯಿ ಮೈಲಿಗೆ. ಚಿನ್ನದ ನಾಯಿ ಯಾಕೆ ಮೈಲಿಗೆ ಅಲ್ಲ ಅಂತ ಕೇಳಿದ್ರೆ ಏನಿಲ್ಲ, ಅದರಲ್ಲಿ ರಕ್ತ ಮಾಂಸಾದಿಗಳೇ ಇಲ್ಲ. ಅದಕ್ಕೆ ಏನಂತ ನೋಡ್ತೇವೆ, ಚಿನ್ನ ಅದು ಬೇಸಿಕಲಿ ಏನದು, ಚಿನ್ನ. ದೇವ್ರು ಯಾವ ರೂಪ ತಗೊಂಡ್ರೆ ಏನಾಗಿರ್ತಾನೆ, ಚಿನ್ನ. ಮೈಲಿಗೆ ಹೆಸರೇ ಬರೋದಿಲ್ಲ. ಅದಕ್ಕೆ ಹೇಳಿ ಶುನಿಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿನಃ, ಒಡಗಿರ್ತಕ್ಕಂಥ ಭಗವದ್ ರೂಪಕ್ಕೆ ಎಂದೆಂದೂ ಮೈಲಿಗೆ ಇಲ್ಲ. ಅವ್ರ ನಾಯಿ ಆಕಾರಕ್ಕೆ ಮೈಲಿಗೆ ಇಲ್ಲ, ನಾಯಿ ಮೈಲಿಗೆ ಇರೋದು. ಅರ್ಥ ಆಯ್ತಾ? ನಾಯಿ ಆಕಾರ ಬೇರೆ, ನಾಯಿ ಬೇರೆ. ನಾಯಿ ಚಿತ್ರ ಮುಟ್ಟಿದ ಮೈಲಿಗೆ ಆಗತ್ತಾ? ನಾಯಿ ಚಿತ್ರ ಬಿಟ್ಟಿದ್ರೆ ಮೈಲಿಗೆ ಆಗ್ಲಿಲ್ಲ. ಅದು ನಿಜ, ಚಿತ್ರ ಸಿಂಹ, ಒಂದು ಸಿಂಹ ಚಿತ್ರ ಬರ್ಕೊಂಡ, ತಾನೇ ಗಾಬರಿ ಆಗ್ಬಿಡ್ತಾನೆ ನೋಡ್ಬಿಟ್ಟು ಸಿಂಹ ಬಂತು ಅಂತೇಳಿ. ಯಾಕೆ? ಸಿಂಹದ ಚಿತ್ರ. ಅದೇ ರೀತಿಯಲ್ಲಿ ಚಿತ್ರದಲ್ಲಿ ಭಯ ಇಲ್ಲ, ನಿಜ ಸಿಂಹದಲ್ಲಿ ಭಯ ಇದೆ. ಆದ್ರೆ ದೇವರ ಎಲ್ಲಾ ರೂಪಗಳು ಏನವು, ಆಕಾರ ಇದೆ, ದೋಷ ಮಾತ್ರ ಇಲ್ಲ. ಯಾವುದಕ್ಕೂ ದೋಷ ಇಲ್ಲದ ರೂಪಗಳು ದೇವರು ಬಂದಿದ್ದಾನೆ ಅಂತ. ವಾಯುದೇವರ ನಾಯಿ ರೂಪ ಇದೆ, ಗೊತ್ತಾಯ್ತಾ? ಚಾಂದೋಗ್ಯದ ಒಂದು ಶೈವೋದ್ಗೀತ ಒಂದು ಗೂತ ಇದೆ. ಒಬ್ಬ ಋಷಿಗಳಿಗೆ ವಾಯುದೇವರು ನಾಯಿ ರೂಪದಲ್ಲಿ ಉಪದೇಶವನ್ನು ಮಾಡ್ತಾರೆ. ಅದಿಟ್ಕೊಂಡೆ ಡೊಂಕುಬಾಲದ ನಾಯಕ ಪುರಂದಾಸರ ದೇವರ ನಾಮ, ಆ ಉಪನಿಷತ್ತಿನ ಮಾತು ಕೂಡ ಹೌದು. ಡೊಂಕುಬಾಲದ ನಾಯಕರು ಅಂದ್ರೆ ಜೀವೋತ್ತಮರಾದ ವಾಯುದೇವರು ಅಂತ ಅರ್ಥ. ದೇವರಿಗೆ ಯಾವ ರೂಪ ಇದ್ರು ಕೂಡ ಏನಿಲ್ಲ, ಎಲ್ಲ ರೂಪನೂ ಇದೆ. ಅದು ಯಾವ ರೂಪಕ್ಕೂ ಏನಿಲ್ಲ. ಟೀಕಾರ ಋಷಭ ಎಂತಾಗಿದ್ರು ದೋಷವ ಅಂತ, ಅದಕ್ಕೆ ದೋಷ ಬರಲೇ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಯಾವ ಮೆಟೀರಿಯಲ್ ಮಾಡಿದ್ದಾರೆ ಇಂಪಾರ್ಟೆಂಟ್, ಯಾವ ವಸ್ತು ಬೇರೆ, ಯಾವ ಮೆಟೀರಿಯಲ್ ಬೇರೆ. ಆದ್ರೆ ಸ್ವಾರಸ್ಯ ಏನು ಗೊತ್ತಾ? ನಾಯಿನಲ್ಲಿ ಚಿನ್ನ ಮಾಡಿಕೊಂಡು ನಾಯಿ, ಚಿನ್ನದ ನಾಯಿ ಕೊಟ್ರು ದೇವ್ರ ಗ್ರಹ ಮಾಡಿಕೊಂಡು ತಿಳ್ಕೊಬೇಡ. ನಾವು ಚಿನ್ನವಾಗಿ ಬೆಲೆ ಕಟ್ತೀವಿ ಅದಕ್ಕೆ. ಆದ್ರೆ ಅಭಿಷೇಕ ಮಾಡಿ ಪೂಜೆ ಮಾಡೋದಿಲ್ಲ, ಅದಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡೋದು, ಯಾಕೆ ನಾಯಿ ರೂಪ ಅದು ಅಧಿಷ್ಠ. ಅದಕ್ಕೆ ನೀಚಾಧಿಷ್ಠಾನದಲ್ಲಿ ಪೂಜಿಸದಿರು ಹರಿಯ, ನೀಚಾಧಿಷ್ಠ ಮಗನಲ್ಲಿ ದೇವರಿದ್ದಾರೆ. ನಮಸ್ಕಾರ ಆದ್ರೆ ಮಾಡಬಾರ್ದಲ್ಲಿ, ದೇವರಿರೋದು ನಿಜ, ನಮಸ್ಕಾರ ಮಾಡಾಗಿಲ್ಲ. ತಂದೆ ತಾಯಿಲಿ ದೇವರಿದ್ದಾರೆ, ನಮಸ್ಕಾರ ರೂಪದಲ್ಲಿ ನಮಸ್ಕಾರ ಮಾಡಬೇಕಾಗಿ. ಅದು ನೀಚಾಧಿಷ್ಠಾನ ಬೇರೆ, ಉಚ್ಚಾಧಿಷ್ಠಾನ ಬೇರೆ. ಅದು ಅಧಿಷ್ಠಾನ ಭೇದ ಇರೋದ್ರಿಂದ ನಾಯಿ ರೀತಿ ವಿಗ್ರಹ ಮಾಡಿಸ್ಕೊಂಡು ದೇವ್ರ ಪೂಜೆ ಮಾಡಕ್ ಬರೋದಿಲ್ಲ. ಅದು ವಿಶೇಷಾಂಶ. ಮನೋಬ್ರಹ್ಮಣಿ ಯುಂಜಾನ ತತ್ತತ್ ಸದಸ ಎತ್ತತ್ ಸದಸತ ಪರಂ ಗುಣಾವಭಾಸೆ ವಿಗುಣೆ ಏಕಭಕ್ತಿಯ ಅನುಭಾವಿತೆ. ದೇವರು ಸಿಗೋ ನಿರ್ಚಲವಾದ ಭಕ್ತಿಗೆ ಮಾತ್ರ ಏಕೋ ಮುಖ್ಯ ಸರ್ವೋತ್ತಮೋ ಹರಿಹಿ ನಾಣ್ಯಃ ಇತಿ ಸಮ್ಯಕ್ ಜ್ಞಾನಪೂರ್ವಿಕಯ ಭಕ್ತಿಯ ಅನುಭಾವಿತೆ ಅಧಿಭಾಸಿತೆ. ಭಕ್ತಿ ಏಕಭಕ್ತಿ ಎರಡಾಗಬೇಕು. ಲೋಯರ್ ಸ್ಟೇಜಲ್ಲಿ ಏನ್ ಮಾಡ್ತೇವೆ ನಾವು? ಬರೀ ಭಕ್ತಿ ಮಾಡ್ತೇವೆ ಅಷ್ಟೇನೆ. ಏಕಭಕ್ತಿ ಆಗ್ಬೇಕ್ರೆ ಏನಾಗ್ಬೇಕು? ಅದಕ್ಕೆ ಸಾಧನೆ ಬೆಳೀತಾ 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 ಹೋಗ್ಬೇಕು. ಆಗ ಬರುತ್ತೆ, ಹೊರ ಬರೋದಿಲ್ಲ. ಮೊದಲು ಸ್ಕೂಲ್ಗೆ ಹೋಗ್ತಾರೆ, ಬೈಕೊಂಡು ಹೋಗ್ತಾರೆ ಮೊದಲು ಸ್ಕೂಲಿಗೆ, ಆಮೇಲೆ ಏನಾಗ್ತಾನೆ? ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಮೊದಲು ಬಂದಿದ್ದು ಅನಿವಾರ್ಯ, ಆಮೇಲೆ ಬಂದಿದ್ದು ಅದು ಬೇಕೇ ಬೇಕು ಅನ್ನೋ ದೀಕ್ಷೆ. ಆ ರೀತಿ ಬಂದ್ರೆ ಮಾತ್ರ ಭಕ್ತಿ ಅಭಿವೃದ್ಧಿ ಆಗಿದೆ ಅಂತ ಅರ್ಥ. ಅದು ಯಾವಾಗತ್ತೆ ಅಂದ್ರೆ ಅನೇಕ ಜನ್ಮವಿಹಿ ಪ್ರಚಿತ್ತ ಸಂಸ್ಕಾರೇ ಪ್ರಚಿತ ಸಂಸ್ಕಾರೇಣ. ಒಂದ್ ಜನ್ಮ ಪೂರ್ತಿ ಭಕ್ತಿ ಆಗೋದಿಲ್ಲ, ಎಷ್ಟು ಬೇಕದಕ್ಕೆ? ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪತ್ತಿ. ಜನ್ಮ ಜನ್ಮಗಳ ಸಾಧನೆ ಬೇಕದಕ್ಕೆ. ಒಂದ್ ತುತ್ತಿಂದ ತಕ್ಷ ಹೊಟ್ಟೆ ತುಂಬಿಡ್ಬಿಡ್ತಾ, ಊಟ ಏನೇ ಶುರುವಾಯ್ತು. ಒಂದ್ ತುತ್ತಿಂದ ತಷ್ಟ ಎದ್ದೇಳಿ ಎಷ್ಟಿಟ್ಟು ಬರುತ್ತೆ ಗೊತ್ತಾ ಅವರಿಗೆ? ಹಾಗೆ ಆ ರೀತಿ ಆಗತ್ತೆ. ಒಂದ್ ತುತ್ತಿನಿಂದ ಊಟ ಹೋದದು, ಆದ್ರೆ ಪೂರ್ಣ ಆಗಿಲ್ಲ. ಸೊ ಭಕ್ತಿ ಒಂದೇ ತುತ್ತಿಗೆ ಹೇಗೆ ಪೂರ್ತಿ ಆಗೋದಿಲ್ಲೋ, ಭಕ್ತಿ ಕೂಡ ಏನಾಗೋದಿಲ್ಲ, ಒಂದೇ ಜನವು ಪೂರ್ತಿ ಬರೋದಿಲ್ಲ ಅಂತೇಳಿ. ಊಟ ಮಾಡೋದು ಬಿಟ್ಟು ಬಿಟ್ಟರೆ ಬರೋದೇ ಇಲ್ಲ. ಏನ್ ಊಟ ಮಾಡ್ತಾನೆ ಇರಬೇಕು, ಸ್ಲೋಲಿ ಹೇಗೆ ಹೊಟ್ಟೆ ತುಂಬುತ್ತೋ ಆ ರೀತಿ ಏನ್ ಮಾಡ್ಬೇಕು, ಸಾಧನೆ ಮಾಡಿ ಮಾಡಿ ಭಕ್ತಿ ಗಟ್ಟಿ ಮಾಡ್ಕೋಬೇಕು. ಎರಡು ಭಾಗ, ಒಂದು ಭಕ್ತಿ ಬಂದು ಬಹಳ ಇಟ್ಕೋತಾನೆ, ನುಂಗ್ತಾನೆ, ಮತ್ತೆ ನುಂಗ್ತಾನೆ. ಅದಕ್ಕೆ ಭಕ್ತಿ ಬಂದು ಗಟ್ಟಿ ಮಾಡ್ಕೋಬೇಕಂತ. ಒಂದು ಭಕ್ತಿ ಬಂದ ತಕ್ಷಣ ಏನಾಗ್ಬೇಕು, ಅದು ವಾಪಸ್ ಹೋಗಬಾರ್ದು. ಮತ್ತೆ ಸೆಕೆಂಡ್ ಇಯರ್ ಮತ್ತೆ ಫಸ್ಟ್ ಇಯರ್ಗೆ ಹೋಗಬಾರ್ದು, ಮುಂದಕ್ಕೆ ಹೋಗಾಗಿರ್ಬೇಕು. ಅದು ಬಿಡದ ಭಕ್ತಿ ಎಂದು ಕೂಡ ಶೇಕ್ ಆಗುತ್ತೆ ನೋಡ್ಕೋಬೇಕು. ನೋಡ್ಕೊಂಡು ಅವಾಗ ಏನಾಗುತ್ತೆ, ಆಗ ಭಕ್ತಿ ವೃದ್ಧಿ ಆಗುತ್ತೆ. ನಮ್ ಭಕ್ತಿ ಏನಾಗುತ್ತೆ, ಅದು ಬರೋದೇ ಕಡಿಮೆ. ಬಂದಿದ್ದು ಏನಾಗುತ್ತೆ ಆಮೇಲೆ, ಬಲು ಬೇಗ ಬಸ್ ಸಿಗ್ಲಿಲ್ಲ, ಲೇಟ್ ಆಗುವ, ದೇವ್ರ ಪೂಜೆ ಮಾಡಿದ ಬಸ್ ಸಿಗ್ಲಿಲ್ಲ, ಸಿಟ್ಟು ಬಂತು, ನಾಳೆಯಿಂದ ದೇವ್ರ ಪೂಜೆ ಕ್ಯಾನ್ಸಲ್ ಬಂದು ಬಿಡ್ತಾನೆ. ಅದಕ್ಕೆ ದೇವ್ರ ಪೂಜೆ ಮಾಡಿದ್ರು ಬಸ್ ಸಿಗ್ಲಿಲ್ಲ, ಈ ತರ ಯೋಚನೆ ಮಾಡಿಬಿಟ್ರೆ ಕತೆ ಮುಗೀತು. ಹೇಳ್ಬೇಕಾಗಿತ್ತು, ಪ್ರಾಣರೇ ಹೋಗ್ಬೇಕಾಗಿತ್ತು, ದೇವ್ರ ಪೂಜೆ ಮಾಡಿದ್ದಕ್ಕೆ ಬಸ್ ಸಿಗ್ಲಿಲ್ಲ ಅಷ್ಟೇ ಹೊರತು ಇನ್ನೊಂದು ಬಸ್ ಸಿಗ್ತು. ಇನ್ನು ಲೇಟ್ ಆದ್ರೆ ಏನ್ ತೊಂದ್ರೆ, ಪ್ರಾಣರೇ ಏನ್ ಮಾಡ್ತಿದ್ರಿ? ಆ ತರ ನಮಗೆ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಇವತ್ತು ಯಾವ್ದು ಇರಬಾರ್ದು? ನೆಗೆಟಿವ್ ಇರಬಾರ್ದು. ನೆಗೆಟಿವ್ ಬಂದಷ್ಟು ಭಕ್ತಿ ಹ್ರಾಸ ಆಗುತ್ತೆ. ಪಾಸಿಟಿವ್ ಬಂದ್ರೆ ಏನಾಗುತ್ತಾಗ ಭಕ್ತಿ ವೃದ್ಧಿ ಆಗುತ್ತೆ. ಅದಕ್ಕೆ ದಾಸರು ಹೇಳ್ತಾರೆ, ಬೇಕಾದ್ ಮಾಡು ದಿನ ಮಾತ್ರ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅದೆಂತ ಭಕ್ತಿ? ಅದು ಏಕಭಕ್ತಿ. ಅದು ಅಂತ ಭಕ್ತಿ ಮಾತ್ರ ದೇವರು ಸಿಗ್ತಾನೆ. ನಿರಹಂಕೃತಿ ನಿರ್ಮಮಶ್ಚ ನಿರ್ದ್ವಂದ್ವ ಸಮದೃಕ್ ಸ್ವದೃಕ್ ಪ್ರತ್ಯಗ್ರಹ ಶಾಂತಧೀಹಿ ಧೀರ ಪ್ರಶಾಂತೋರ್ಮಿಹಿ ಆಮೇಲೆ ಇವ ಉದಧಿಹಿ. ಎಷ್ಟು ವರ್ಣನೆ ಮಾಡ್ತಾರೆ ಜ್ಞಾನಿಗಳ ಲಕ್ಷಣ ಇದು. ನಿರಹಂಕಾರ ಮಂತ ನಿರ್ಮಮೋ ನಿರಹಂಕಾರ ಸಶಾಂತಿ ಬದಿ ಗಚ್ಚತಿ. ಅಹಂಕಾರ ಬಿಡಬೇಕು ಫಸ್ಟ್, ಆಮೇಲೆ ನಿರ್ಮಮ ಮಮಕಾರ ಬಿಡಬೇಕು. ಎರಡು ಎಲ್ಲಾ ಕಾಲಕ್ಕೂ ಬಿಡಬೇಕಾದ ಎರಡನ್ನ, ನಿರಹಂಕಾರ ನಿರ್ಮಮ. ನಿರ್ದ್ವಂದ್ವ ದ್ವಂದ್ವಗಳು ಅಂದ್ರೆ ಏನು? ಸುಖ ದುಃಖ ಲಾಭ ಲಾಭ ಜಯ ಜಯಗಳೆಲ್ಲ ದ್ವಂದ್ವಗಳು. ಅದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಸುಖ ಬಂದ್ರು ಅಷ್ಟೇ, ದುಃಖ ಬಂದ್ರು ಅಷ್ಟೇ, ಇಗ್ನೋರ್ ಮಾಡಬೇಕು. ಸಮದೃಕ್ ಸಮದೃಕ್ ಎಲ್ಲರಲ್ಲೂ ದೇವರಿದ್ದಾನೆ, ವಿದ್ಯಾವಿನಯ ಸಂಪನ್ನ ಇತ್ಯಾದಿಯಾಗಿ ಸಮದರ್ಶಿ ಪಂಡಿತನಾಗಬೇಕು. ಆಮೇಲೆ ಸ್ವದೃಕ್, ಸ್ವ ಅಂದ್ರೆ ದೇವರು, ದೇವರು ಯಾವಾಗಲೂ ನೋಡ್ತಿರ್ಬೇಕು. ಮತ್ತು ಸ್ವದೃಕ್ ತನ್ನ ಸ್ವರೂಪದ ಗಮನ ಇರಬೇಕು ಯಾವಾಗಲೂ ಕೂಡ. ಇಂಟ್ರಾಸ್ಪೆಕ್ಷನ್ ಅಂತ ಅರ್ಥ. ಸ್ವದೃಕ್ ಅಂದ್ರೆ ಮೆಥಡ್ ಆಫ್ ಇಂಟ್ರಾಸ್ಪೆಕ್ಷನ್, ಆತ್ಮವಿಮರ್ಶನಕ್ಕೆ ಏನಂತಾರೆ ಸ್ವದೃಕ್. ನಾವು ಬೇರೆಯವ್ರ ದೋಷ ಗುಣದೋಷ ಹಾಕಿ ಯೋಚನೆ ಮಾಡ್ತಿರ್ತೇವೆ, ನಮ್ಮ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ಅವ್ರು ಮಾಡಿದ ಸರಿಯಾ ನಾವು ಮಾಡಿದ ಸರಿಯಾ, ಅದಕ್ಕೆ ಸ್ವದೃಕ್ ಅಂತ ಕರೀತಾರೆ. ಪ್ರತ್ಯಗ್ರಹ ಫ್ರೆಶ್ ಆಗಿರ್ಬೇಕು ಯಾವಾಗಲೂ, ಡಲ್ ಆಗಿರಬಾರದು. ಶಾಖೆ ಉತ್ಸಾಹ ಆದ್ರೆ ಇರಬೇಕು, ಉತ್ಸಾಹದಿದ್ದರೆ ಮಾತ್ರ ಕೆಲಸ ಮಾಡಲಿಕ್ಕೆ ಸಾಧ್ಯ. ಶಾಂತಧೀಹಿ ಮನಸ್ಸಿನಲ್ಲಿ ಶಾಂತಿ ಇರಬೇಕು. ಶಾಂತಿ ಯಾವಾಗಿರುತ್ತೆ? ಕನ್ಫ್ಯೂಷನ್ ಇಲ್ಲದೆ ಹೋಗ್ಬಿಟ್ರೆ, ಡಿಸ್ಟರ್ಬ್ಡ್ ಮೈಂಡ್ ಬೇರೆ, ನಿರ್ಣಯ ಬಂದಷ್ಟು ಕನ್ಫ್ಯೂಷನ್ ಹೋಗ್ಬಿಡುತ್ತೆ. ಶಾಂತಧೀಹಿ ಧೀರ ಧಿಯಾರಮತೆ ಇತಿ ಧೀರ, ಯಾವಾಗಲೂ ಬುದ್ಧಿಯಿಂದ ಯೋಚನೆ ಮಾಡಿಕೊಂಡು ಎಂಜಾಯ್ ಮಾಡಬೇಕು. ಪ್ರಶಾಂತೋರ್ಮಿರಿಬೋದು ಒಟ್ಟೆ ಆಗಿರಬೇಕು ಅಂದ್ರೆ, ಪ್ರಶಾಂತೋರ್ಮಿಹಿ ಉದಧಿಹಿ ಇವ, ಅಲೆಗಳಿಲ್ಲದ ಸಮುದ್ರ ಇದ್ದಾಗಿರ್ಬೇಕು. ಅಲೆಗಳಿಲ್ಲದ ಸಮುದ್ರ ಇದ್ದಾಗಿರ್ಬೇಕು. ಕ್ಷೋಭರಹಿತವಾದ ಸಮುದ್ರ. ರಾಮೇಶ್ವರದ ಹೇಗಿದೆ ಸಮುದ್ರ? ಒಂದಲೆ ಕೂಡ ಬರೋದಿಲ್ಲ. ಈಗಂದ್ರೂ ಹೋದ ಅಷ್ಟು ಬೆಟ್ಟಿಗೆ ಸ್ಟಿಲ್ ವಾಟರ್ ಇದ್ದಾಗಿರುತ್ತೆ. ಅದು ಆಚಾರ ನೋಡಿದಾಗ ಆ ರೀತಿ ಆಯ್ತು ಅಂತ ಹೇಳ್ತಾರೆ. ಎಲ್ಲಿ? ಕಣ್ಣು ತೀರ್ಥದಲ್ಲಿ ದೊಡ್ಡ ದೊಡ್ಡ ಅಲೆ ಬರ್ತಿತ್ತು ಗ್ರಹಣದ ಕಾಲಕ್ಕೆ. ಎಲ್ಲ ಜನ ಇರೋಳ ಕೂಗಾಡ್ತಿದ್ರು. ಆಚಾರ ತಕ್ಷಣ ಒಂದ್ಸರ್ತ ನೋಡಿದ್ರೆ ಏನಾಯ್ತು? ಸ್ಟಿಲ್ ವಾಟರ್, ಒಂಚೂರು ಒಂದಲೆ ಕೂಡ ಇಲ್ಲ. ಆಚಾರ ನೋಡಿದ್ರೆ ಅದು ನಿಲ್ಲುತ್ತೆ ಅಂತ ಅರ್ಥ. ನಮ್ಮ ಯಾವಾಗ ಉದಧಿ ಸಂಸಾರ ಸಮುದ್ರ ಅಲೆಗಳು ನಿಲ್ಲುತ್ತೆ ಅಂದ್ರೆ ಆಚಾರ ಕೃಪಾದೃಷ್ಟಿ ಬಿದ್ದರೆ ನಿಲ್ಲುತ್ತಾದ್ರಿಂದ ಅದಕ್ಕೆ ಅಷ್ಟು ಹರಿವಾಯುಗಳನ್ನು ಆಶ್ರಯಿಸಬೇಕು. ಹೌದು, ಅದಕ್ಕೆ ಹರಿವಾಯುಗಳು ಮಾಡಿದ್ರೆ ಮಾತ್ರ ಸಾಧ್ಯ ಹೇಳ್ತಾರೆ. ಏವಂ ಅಟಿತ್ವ ಅಸ್ಯ ಕರ್ದಮಸ್ಯ ದೇಹಾವಸಾನಂ ಅಥವಾ ಕಶ್ಚನ ವಿಶೇಷೋಭೂತಿ ಮಂದಾಶಂಕಾಂ ಪರಿಹರನ್ ಕಪಿಲೋಪದಿಷ್ಟಾನು ಕಪಿಲೋಪದಿಷ್ಟಾನಾತ್ ಮುಕ್ತಿಯೋಗ್ಯ ಅಪರೋಕ್ಷ ಜ್ಞಾನೋದಯಂ ವಕ್ತಿ ನಿರಹಂಕೃತಿ ರೀತಿ. ಉಪದಿಷ್ಟ ಕಪಿಲೋಪದಿಷ್ಟ ಅನುಷ್ಠಾನದಿಂದಾಗಿ ಮುಕ್ತಿ ಬಂತವರಿಗೆ. ಮುಕ್ತಿ ಬರೋದಕ್ಕೆ ಇವೆಲ್ಲ ಪ್ರಿಪರೇಷನ್ ಇದೆ. ನಮಗೆಲ್ಲ ಅರ್ಥ ಮುಕ್ತಿ ಯಾವ ಬರುತ್ತೆ ಅಂತ ಯೋಚನೆ ಮಾಡೋಕ್ಕಿಂತ ಮುಂಚೆ ನಾವೆಲ್ಲಿದ್ದು ಯೋಚನೆ ಮಾಡ್ಬೇಕೀಗ. ನಿರಹಂಕೃತಿ ಅಹಂಕಾರ ಬಿಟ್ಟಿದ್ದೇವಾ? ಅವ ಮುಕ್ತಿ ಚಾನ್ಸ್ ಇದೆ, ಇಲ್ಲ ಹೋದ್ರೆ ಬಂಧನದ ಚಾನ್ಸಸ್ ಜಾಸ್ತಿ. ಆಮೇಲೆ ನಿರ್ಮಮತ್ವ ಎರಡು ಇಲ್ಲದೆ ಹೋದ್ರೆ ಎಂದು ಮುಕ್ತಿಗೆ ಎಂಟ್ರೆನ್ಸ್ ಸಿಗೋದಿಲ್ಲ. ಸಹ ಏವ ಅಟಿತ್ವ ಅಟಿತ್ವಾನ ಸಂಚಾರ ಮಾಡಿ ಕರ್ದಮಸ್ಯ ದೇಹಾವಸಾನಂ ಅಥವಾ ಕಶ್ಚನ ವಿಶೇಷೋಭೂದಿತಿ, ಬರೀ ದೇಹ ಬಿಟ್ರು ಏನು ವಿಶೇಷ ಸಂಪಾದನೆ ಮಾಡಿದರು ಅಂದ್ರೆ ಫಸ್ಟ್ ಸಂಪಾದನೆ ಮಾಡಿದರು ಏನದು? ಕಪಿಲೋಪದಿಷ್ಟ ಅನುಷ್ಠಾನಾತ್ ಮುಕ್ತಿಯೋಗ್ಯ ಅಪರೋಕ್ಷ ಜ್ಞಾನೋದಯಂ ವಕ್ತಿ. ಮುಕ್ತಿಯೋಗ್ಯವಾದಂತಹ ಅಪರೋಕ್ಷ ಜ್ಞಾನ ಅವರಿಗೆ ಬಂತು. ಅಪರೋಕ್ಷ ಜ್ಞಾನಕ್ಕಿಂತ ಮುಂಚೆ ಏನ್ ಬರೋದಿಲ್ಲ ಎಂದು ಕೂಡ ಮುಕ್ತಿ ಚಾನ್ಸ್ ಇಲ್ಲ. ಅಪರೋಕ್ಷ ಜ್ಞಾನ ಬಂದ್ರೆ ಮುಕ್ತಿ ಕಾನ್ವಕೇಶನ್ ಹೋಗಲಾದ ಕಾನ್ವಕೇಶನ್ ಗತಿಯೇನು? ಮೊದ್ಲು ಏನಾಗಿರ್ಬೇಕು ಕಾನ್ವಕೇಶನ್ ಹೋಗ್ಬೇಕಾದ್ರೆ ಅವನು ಕೋರ್ಸ್ ಮುಗಿಸಿ ಪಾಸ್ ಆಗೋಗಿರ್ಬೇಕು. ಅದೇ ಅಪರೋಕ್ಷ ಜ್ಞಾನ ಯಾರಿಗೆ ಆಗಿಲ್ಲ ಅವ್ರಿಗೇನಿಲ್ಲ, ಮುಕ್ತಿ ಇಲ್ಲ. ಯಾರು ಇರ್ತಾರೆ ಯಾವ್ದು ಒಳ್ಳೆ ಸತ್ತು ಹೋಗ್ಬಿಡ್ತಾರೆ, ನಾನು ಸತ್ತು ನಾವೇನ್ ತಿಳ್ಕೊಂಡು ಮುಕ್ತಿಗೆ ಹೋಗ್ರು ಅಂತ ಹೇಳ್ತೇವೆ. ಸಾಧ್ಯ ನಾವು ಕಂಡಾಗ ಜ್ಞಾನಿಗಳಲ್ಲ ಅಂದ್ಮೇಲೆ ಮುಕ್ತಿಗೆ ಹೋಗೋ ಚಾನ್ಸೇ ಇಲ್ಲ. ಏನು ಒಳ್ಳೆ ಸಾವು ಅಷ್ಟು ಹೇಳ್ಬೋದೇ ಹೊರತು ಮುಕ್ತಿಗೆ ಹೋಗಕ್ಕೆ ಸಾವಲ್ಲ. ಮುಕ್ತಿ ಹೋಗಕ್ಕೆ ಏನಾಗಿರ್ಬೇಕು? ಅದಕ್ಕೆ ಮೊದಲು ಅಹಂಕಾರ ಬಿಟ್ಟಿರ್ಬೇಕು ಅವನು ಫಸ್ಟ್. ಆ ರೀತಿ ಇರ್ಬೇಕು. ಯಾವ್ದ ದಡ್ಡ ಹುಡುಗ ರ್ಯಾಂಕ್ ಬಂದ ಯಾರು ನಂಬ್ತಾರ ಅದನ್ನ? ಏನೇನಿಲ್ಲ, ಬರೀ ಹಾಲ್ ಟಿಕೆಟ್ ಬಂದ್ರೆ ರ್ಯಾಂಕ್ ಅಂತ ತಿಳ್ಕೊಂಡ್ರೆ ಕಷ್ಟ ಆಗುತ್ತೆ ಅಷ್ಟೇ. ಅಡ್ಮಿಷನ್ ಟಿಕೆಟ್ ಬೇರೆ, ಇದು ಬೇರೆ. ಅದಕ್ಕೆಲ್ಲ ಒಪ್ಪೋದಿಲ್ಲ ಅವು. ಅದಕ್ಕೆ ನೋಡ್ತೇವೆ ಅದನ್ನ, ಆ ಸಂಭಾವಿತ ನೋಡಿ. ಇವನ್ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ, ಈ ರೀತಿ ಆದ್ರೆ ಒಪ್ಕೊಂಡ್ಬಿಡ್ತೀವಿ. ಹೆಚ್ಚು ಹೇಳಿದ್ರೆ ಏನೋ ಮೋಸ ಆಗಿದೆ ಅಂತ ಅರ್ಥ. ಅದಕ್ಕೆ ಅಪರೋಕ್ಷ ಜ್ಞಾನಿ ಆಗಿದೆ ಯಾರು ಹೇಳ್ಕೋಬೇಕಾರೆ ಹೇಗಿರ್ಬೇಕು ಫಸ್ಟ್? ಅವನು ರಾಯರೆಲ್ಲ ಹೇಗಿದ್ರು, ಅವ್ರ ಜೀವನ ಹೇಗಿತ್ತು ಅಂದ್ರೆ ಪರ್ಫೆಕ್ಟ್ ನೋಡೋದಕ್ಕೆ ನೋಡ್ತಾರೆ ಜ್ಞಾನಿಗಳು ಅನಿಸ್ಬೇಕು. ಆ ರೀತಿ ಇರಬೇಕಾಗಿತ್ತು. ಅದಿಲ್ಲದೆ ಹೋದ್ರೆ ನಾವು ಸುಳ್ಳೇನೆ ಏನೋ ಕಾರಣ ಇಟ್ಕೊಂಡು ಜ್ಞಾನಿಗಳು ಅಂತ ಕರೀಲಕ್ಕೆ ಹೋಗಬಾರದು. ಆತ್ಮಾನಂ ಕಹ ಸಹ ಕರ್ತಮ ಸರ್ವಭೂತೇಶು ಅವಸ್ಥಿತಂ ಸರ್ವ ಸದೈವ ಆಪ್ತ ಗುಣತ್ವಾದ ಆತ್ಮಾನಂ ಭಗವಂತಂ ಸರ್ವ ಸೌಭಾಗ್ಯ ಗುಣಾಕರಂ ಭೂತಗರ್ಭಂ ನಾರಾಯಣಂ ಅಪಶ್ಯತ್ ಅಪರೋಕ್ಷೀಚಕಾರ ಸಮದೃಕ್. ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರು. சர்வபூதானி ச ஆத்மனி சர்வகதே ஹரௌ ததாதாரதயா ஸ்திதானி அபஷ்யதிதி அன்மயஹா. எல்லா பூதங்களுக்கும் பரமாத்மன் நோடிதரு, மத் பரமாத்மனது எல்லா ஜீவரனும் கண்டரு. இது அவர் அனுசந்தான கிரம. அனேன பூத கர்ப்போ பூதஸ்தஹா இதி ரூபத்வயம் ஆத்மசப்தோக்தம் இதி ஞாயதே. அனேன பூத கர்ப்பா பூதஸ்தஹா, பரமாத்மா பூத கர்ப்பா அந்தரேனோ எல்லவன்னு ஒழுகுட்டுக்கிறது பூத கர்ப்பா. ஆமேல் பூதஸ்தஹ அந்தரேனோ எல்லாத ஒழகு தானித்தான், ಎಲ್ಲನೂ ಒಳಗಿಟ್ಟುಕೊಂಡಿದ್ದಾನೆ ಭೂತ ಗರ್ಭ, ಎಲ್ಲದರೊಳಗೆ ತಾನಿದ್ದಾನೆ ಭೂತಸ್ಥ. ಇದು ದೇವರ ವೈಭವ ಇದು, ಎಲ್ಲದರೊಳಗೂ ಇದ್ದಾನೆ, ಎಲ್ಲನೂ ಒಳಗಿಟ್ಟುಕೊಂಡಿದ್ದಾನೆ. ಮತ್ತೆ ಇದು ದೇವರ ಮಹಿಮೆ ತಿಳ್ಕೊಂಡ್ರೆ ಅಪರೋಕ್ಷ ಜ್ಞಾನ ಹತ್ರ ಆದಾಗ ಲೆಕ್ಕ. ರೂಪದ್ವಯಂ ಆತ್ಮಶಬ್ದೋಕ್ತಂ ಇತಿ ಜ್ಞಾಯತೆ ಭೂತ ಗರ್ಭಶ್ಚ ಭೂತಸ್ಥಃ ಪೂರ್ಣಏವ ನಿಪೂರ್ಣಏವ ದ್ವಿರೂಪವಾನ್ ಅತ ಆತ್ಮೇತಿ ತಂ ಪ್ರಾಹುಃ ಸತೈವಾಪ್ತ ಗುಣೋ ಯತಃ ಇತಿ ವಚನಾತ್ ನಿರ್ದ್ವಂದ್ವಃ ಇತಿ ವಚನಾತ್ ಅಫುಷ್ಟಾಪರಿಗೆ ನಿರ್ದ್ವಂದ್ವ ಆಮೇಲೆ ಇರಬೇಕದು. ಅದಕ್ಕೆ ಮುಂದೆ ಕನ್ವಯ ಶೀತೋಷ್ಣಾದಿ ದ್ವಂದ್ವ ಸಹಿಷ್ಣು ಅಂತ ಅದಕ್ಕೆ ಅರ್ಥ. ಅಂದ್ರೆ ದೇವರು ವಿಚಿತ್ರ ಮಹಿಮೆ ಏನು ಗೊತ್ತಾ, ಒಳಗಿದ್ರೆ ಹೊರಗಿರೋದಿಲ್ಲ, ಹೊರಗಿದ್ರೆ ಒಳಗಿರೋದಿಲ್ಲ, ಎಲ್ಲ ಒಳಗಿಟ್ಕೊಂಡಿದ್ದಾನೆ ಅಷ್ಟೇ ಹೇಳೋಣ. ಎಲ್ಲಾದ್ರೂ ಒಳಗಿದ್ದಾನೆ, ಮತ್ತೆ ದೇವ್ರ ವೈಭವ ಇದು. ಇಲ್ಲ ಒಳಗಿದ್ರೆ ಹೊರಗಿಲ್ಲ, ಮನೆ ಒಳಗಿದ್ದಾನೆ ಮೇಲಿಲ್ಲ, ಮೇಲಿದ್ದಾನೆ ಒಳಗಿಲ್ಲ, ಹೋಗ್ತಾನೆ. ಎರಡು ಆಗಿದ್ದಾನೆ ಅಂದ್ರೆ ಅವನು ದೇವರಾಗಿರ್ಬೇಕು, ಇಲ್ಲ ಸುಳ್ಳು ಹೇಳ್ತಾನೆ ಎರಡರಲ್ಲೊಂದು. ದೇವ್ರಿಗೆ ಹೇಳಿದ್ರೆ ಸುಳ್ಳು ಹೇಳ್ತಾರೆ, ದೇವ್ರಿಗೆ ಹೇಳಿದ್ರೆ ಕರೆಕ್ಟ್. ಅದು ಅದನ್ನ ಅರ್ಥ ಮಾಡಿಕೊಂಡು ಜೀವ ಅನೋರಣೀಯಾನ್ ಮಹತೋ ಮಹಿಯಾನ್, ದೇವರ ಮಹಿಮೆಯನ್ನು ಹೇಳೋದಕ್ಕೋಸ್ಕರ ಭೂತ ಗರ್ಭ ಭೂತಸ್ಥ ಅಂತ ಹೇಳಿದ್ರು. ದ್ವಂದ್ವ ನಿರ್ದ್ವಂದ್ವ ಅಂದ್ರೇನು, ಶೀತೋಷ್ಣಾದಿ ದ್ವಂದ್ವ ಸಹಿಷ್ಣು, ಚಳಿಗಾಲ ಬಂದರೂ ಆಗಲಿ ಉಷ್ಣ ಬರಲಿ. ಅದಕ್ಕೆ ನಮ್ಮಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ರಥ ಉಪವಾಸ ಮಾಡಿತ್ತು. ರಥ ಉಪವಾಸ ಯಾತಕ್ಕೆ ಬಂತು, ಕಾರ್ತಿಕ ಸ್ನಾನ ಬೇಗ ಎದ್ದು ಮಾಡಿ ಅಂತ ಹೇಳಿದ್ರು. ಚಳಿ ಎದ್ದು ಬಿಡ್ಲಕ್ಕೆ ಸಾಧ್ಯ ಇಲ್ಲ, ಚಳಿನ ಗೆಲ್ಲಬೇಕಾಗ. ಅದೇ ರೀತಿ ಬೇಸಿಗೆ ಕಾಲ ಚಳಿಗಾಲದಲ್ಲಿ ಬೇಗ ಹೇಳೋದಲ್ಲ ಯಾತಕ್ಕೆ, ಚಳಿ ಸ್ವಲ್ಪ ಮಳೆಗಾಲ ಅಂತ ಬೆಳಿಗ್ಗೆ ಭಾರಿ ಜೋರು ನಿದ್ದೆ ಬರ್ತಾ ಮಲಗಿ ಬಿಡ್ತಾರೆ. ಬೇಸಿಗೆಲ್ಲ ಬೆಳಗಾಲದಲ್ಲಿ ಮತ್ತೆ ಯಾತಕ್ಕೆ, ರಾತ್ರಿಗಳು ಭಾರಿ ಸೆಕೆಯಾಗಿರ್ತಾರೆ, ನಿದ್ದೆ ಬಂದು ಈ ಸ್ವಲ್ಪ ಕೂಲ್ ಆಗಿದೆ ಮತ್ತೆ ಮಲಗಿ ಬಿಡ್ತಾರೆ. ಬೇಸಿಗೆ ಕಾಲದಲ್ಲೂ ಬೆಳಗ್ಗೆ ಮಲಗ್ತಾರೆ, ಚಳಿಗಾಲದಲ್ಲಿ ಬೆಳಗ್ಗೆ ಮಲಗ್ತಾರೆ, ಅದನ್ನ ಮಿಸ್ಯೂಸ್ ಮಾಡ್ಕೋತಾರೆ. ನಾವೇನ್ ಮಾಡ್ಬೇಕಾಗ, ಚಳಿಗಾಲದಲ್ಲಿ ಚಳಿ ಅದನ್ನ ಫೇಸ್ ಮಾಡಿ ಬೇಗ ಹೇಳ್ಬೇಕು. ಬಿಸಿಲು ಕಾಲದಲ್ಲಿ ಆಗ ನಿದ್ದೆ ಬರುತ್ತೆ, ಅದನ್ನ ಫೇಸ್ ಮಾಡಿ ಮತ್ತೆ ಹೇಳ್ಬೇಕು. ಅದಕ್ಕೆ ದ್ವಂದ್ವ ಗೆಲ್ಲೋದು, ಇದು ಗೆದ್ದು ಗೆದ್ದು ಏನಾಗುತ್ತೆ ಕೊನೆಗೆ, ಒಳಗೆಲ್ಲದ ಅಭ್ಯಾಸ ಆಗುತ್ತೆ. ಶೀತೋಷ್ಣ ಗೆಲ್ಲೋದು ಕೊನೆಗೆ ಎಲ್ಲಿ ಹೆಲ್ಪ್ ಆಗುತ್ತೆ ಅಂದ್ರೆ ಸುಖ ದುಃಖ ಗೆಲ್ಲೋದಕ್ಕೆ ಹೆಲ್ಪ್ ಆಗುತ್ತೆ. ಅರ್ಥ ಮಾಡ್ಕೊಂಡ್ರೆ ಬೇಕಾಶ ಉಪವಾಸ ಮಾಡ್ತಾರೆ, ಬರೀ ಅನ್ನ ಬಿಡೋದು ದೊಡ್ಡದಲ್ಲ, ಅದ್ರ ಏನ್ ಪ್ರಾಕ್ಟೀಸ್ ಆಗುತ್ತೋ ಅವನಿಗೆ, ವಿಲ್ ಪವರ್ ಡೆವಲಪ್ ಆಗುತ್ತೆ. ವಿಲ್ಪ ಅನ್ನ ಬಿಟ್ಟು ಎಂಥ ಪ್ರಸಂಗ ಬಂದು ಅನ್ನ ತಿನ್ನೋದಿಲ್ಲ, ಆ ವಿಲ್ ಪವರ್ ಡೆವಲಪ್ ಆದಾಗ ಆಗ ಸಾಧನೆ ಮಾಡಕ್ ಬರುತ್ತೆ. ಸ್ವಲ್ಪ ವೀಕ್ ಪಾಯಿಂಟ್ ಇದ್ರು ಕೂಡ ಸಾಧನೆ ಮಾಡಕ್ ಬರೋದಿಲ್ಲ. ವಿಲ್ ಪವರ್ ಏನ್ ಮಾಡೋದಕ್ಕೆ ಅನೇಕ ಮೆಥಡ್ ಇವೆ. ವ್ರತ ಉಪವಾಸಗಳೆಲ್ಲ ಮೆಂಟಲಿ ಸ್ಟ್ರಾಂಗ್ ಆಗ್ತಾನೆ, ಫಿಸಿಕಲಿ ವೀಕ್ ಆಗ್ತಾನೆ, ಗ್ಯಾರಂಟಿ. ವ್ರತ ಉಪವಾಸ ಮಾಡೋದು ಫಿಸಿಕಲಿ ವೀಕ್ ಆಗೇ ಆಗ್ತಾನೆ, ಬಟ್ ಮೆಂಟಲಿ ಏನಾಗ್ತಾನೆ, ಸ್ಟ್ರಾಂಗ್ ಆಗ್ತಾನೆ. ಮೆಂಟಲ್ ಸ್ಟ್ರೆಂತ್ ಯಾವ್ದನ್ನ ಸ್ಟ್ರಾಂಗ್ ಮಾಡ್ತದೆ, ಮತ್ತೆ ಫಿಸಿಕಲ್ ಸ್ಟ್ರೆಂತ್ ಕೊಡ್ತದೆ. ಇದು ಹೋಗಿದ್ ಮತ್ತೆ ಬಂದ್ಬಿಡ್ತದೆ ವಾಪಸ್, ಯಾವಾಗ ಹೋಗಿರ್ತದೆ. ಇದು ಮೊದಲು ಬಂದಿದ್ದು ಅನ್ನದಿಂದ, ಆಮೇಲೆ ಜ್ಞಾನದಿಂದ ಬರುತ್ತದೆ. ಜ್ಞಾನದಿಂದ ಬಂದಿದ್ದು ನಿಜವಾದ ಗಟ್ಟಿತನ, ಅದು ನಿಜವಾದ ಗಟ್ಟಿತನ ಅಂದ್ರೆ ಅದರಿಂದ. ಅದನ್ನ ಅರ್ಥ ಮಾಡ್ಕೊಂಡು ನಾವು ವೀಕ್ ಆಗ್ತೀವಿ ಅಂತೇಳಿ ಯಾವ್ದು ಬಿಡಬಾರ್ದು, ದೇಹ ವೀಕ್ ಆಗ್ತದೆ ಅಂತ ಮೈಂಡ್ ವೀಕ್ ಮಾಡ್ಕೊಂಡ್ರೆ ಎರಡು ವೀಕ್ ಆಗ್ತಾವ್ ಕಡೆಗೆ. ಮೈಂಡು ಹೋಯ್ತು, ದೇಹನೂ ಹೋಯ್ತು, ಮೊದಲು ಒಂದನ್ನು ಗೆಲ್ಲಬೇಕು. ಸೌಂಡ್ ಬಾಡಿ, ಅದಕ್ಕೆ ಸೌಂಡ್ ಬಾಡಿ ಅಂತ ಹೇಳಿದ್ರೆ ಊಟ ಮಾಡಿದ ಬಾಡಿ ಅಂತ ಅರ್ಥ ಅಲ್ಲ, ಓವರ್ ಊಟ ಮಾಡಿದ್ರೆ ಬಾಡಿ ಅಲ್ಲ, ಎಷ್ಟು ಬೇಕೋ ಅಷ್ಟೇ. ಸಮದೃಕ್ ಯಥಾಸ್ಥಿತ ವಸ್ತು ಧರಿಸಿ ಯಥಾರ್ಥ ಜ್ಞಾನಿ ಇತ್ಯರ್ಥ. ವಸ್ತುಗಳನ್ನು ಸರಿಯಾಗಿ ನೋಡಬೇಕು, ಒಳ ದೇವರಿದ್ದಾನೆ ಅಂತ ನೋಡ್ಬೇಕು. ಅನೇಕ ಅರ್ಥ ಒಂದೊಂದು ಕಡೆ ಒಂದು ಅರ್ಥ ಬರೀತಾರೆ. ಸ್ವಂ ಸ್ವತಂತ್ರಂ ದುಷ್ಟವಾನ್ ಇತಿ ಸದೃಕ್, ದೇವರನ್ನ ಸ್ವಂ ಅಂದ್ರೆ ಸ್ವತಂತ್ರ, ದೇವರ ಹೆಸರದು. ತದುಕ್ತಂ ಅನನ್ಯಾಧೀನ ಶಕ್ತಿತ್ವಾತ್ ಹರಿಹಿ ಸ್ವ ಇತಿ ಚೋಚ್ಯತೆ. ದೇವನ ಸ್ವ ಅಂತ ಯಾತ ಕರೀತಾರೆ ಅಂದ್ರೆ ದೇವರಿಗೆ ಅದೆಲ್ಲ ಸ್ವಂತನೇ, ದೇವರಿಗೆ ಯಾವುದು ಬಾಡಿಗೆ ಅಂತಿಲ್ಲ, ಅದಕ್ಕೆ ಸ್ವ ಅಂತ ದೇವರಿಗೆ ಹೆಸರು. ನಮ್ದೆಲ್ಲ ಏನದು, ಎಲ್ಲ ದೇವರದ ಈಶಾವಾಸ್ಯ ವಿಧಂ ಸರ್ವಂ. ದೇವರು ಎಲ್ಲ ದೇವರು ನಮ್ದೊಂದು ತಿಳ್ಕೊತೇವಲ್ಲ, ಭ್ರಾಂತಿ ಅದು. ನಮ್ದೊಂದು ತಿಳ್ಕೊಳ್ಳೋ ಹಕ್ಕಿರೋದು ಯಾರಿಗೆ, ದೇವರಿಗೆ ಒಂದೇ. ನಂದೊಂದು ಕ್ಲೇಮ್ ಮಾಡೋ ದೇವರಿಗೆ ಮಾತ್ರ ಸಾಧ್ಯ, ಉಳಿದವರು ಯಾರು ಕ್ಲೇಮ್ ಮಾಡಾಗಿಲ್ಲ. ದೇವ್ರು ಕೊಟ್ಟಿದ್ದು ಅಷ್ಟೇ ಹೊರತು ನಮ್ಮದೊಂದು ಅಲ್ಲ. ಮಠದಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಿದ್ರೆ ಏನ್ ಮಾಡ್ತಾರೆ, ಒಂದು ಬೆಳ್ಳಿ ತಟ್ಟೆಯಲ್ಲಿ ಫಲ ಕೊಡ್ತಾರೆ. ಅವಾಗ ಏನರ್ಥ, ಅದಕ್ಕೆ ಫಲ ಮಾತ್ರ ತಗೊಳ್ಳಿ, ತಟ್ಟೆ ವಾಪಸ್ ಕೊಡಿ ಅಂತ ಅರ್ಥ. ನಾವು ತಟ್ಟೆ ತಗೊಂಡು ಫಲ ಕೊಟ್ಟರೆ ಬದಿತ ಆಗ್ತದೆ, ತಟ್ಟೆ ತಗೊಳ್ಳಾಗಿಲ್ಲ. ತಟ್ಟೆ ಕೊಡೋದು ಯಾತಕ್ಕೆ, ಸಿಂಪ್ಲಿ ಗೌರವದ ಸಂಕೇತ ಹೊರತು ಓದರ್ಶಿಪ್ ಗೆಲ್ಲ. ದೇಹ ಕೊಟ್ಟಿರೋ ದೇವರು ಆ ರೀತಿ ಕೊಟ್ಟಿದ್ದಾನೆ ಹೊರತು ಓನರ್ಶಿಪ್ ಕ್ಲೇಮ್ ಮಾಡಬಾರದು, ಅದು ಮಾತ್ರ ದೇವರದೇ. ಅನನ್ಯಾಧೀನ ಶಕ್ತಿತ್ವ ಹರಿಹಿ ಸ್ವೈತಿ ಚೋಚ್ಯತೆ ಇತಿ ಪ್ರತ್ಯಗ್ರಹ ಪ್ರತ್ಯಗ್ರತಿ ಸ್ವಾಂತರ್ಯಾಮಿನಿ ರತಿಮಾನ್. ಯಾವಾಗಲೂ ಫ್ರೆಶ್ ಆಗಿರ್ಲಕ್ ಸಾಧ್ಯ ಮನುಷ್ಯನಿಗೆ ಯಾವಾಗ ಅಂತ ಕೇಳಿದ್ರೆ, ದೇವ್ರು ಧ್ಯಾನ ಮಾಡ್ತಾ ಇದ್ರೆ. ಯಾಕೆ ದೇವ್ರು ಯಾವಾಗ ಫ್ರೆಶ್ ಆದ್ರಿಂದ ಆ ತಕ್ಷಣ ಇದಾಗ್ಬಿಡ್ತಾರೆ. ಅಯಂ ನಿರಹಂಕಾರ ಆದೌ ಹೇತು. ಇವಿಷ್ಟು ಕೂಡ ಯಾತಕ್ಕೆ ಮದ್ದು ಬೇಕಾದ ಎರಡೇ, ನಿರಹಂಕಾರ ಇರುವ ಅರ್ಥವೂ ಬೇಕು, ಇವೆಲ್ಲ ಇದ್ರೆ ಅದು ಬರುತ್ತೆ ಅಂತ. ಇವೆರಡೇ ಇರಬೇಕಾದ್ರೆ ಅಷ್ಟು ಸಾಧನೆ ಮಾಡಿರಬೇಕು. ಪ್ರತ್ಯಗ್ರಹ ಅತಯವ ಶಾಂತಧೀಹಿ ಕ್ರೋಧ ಗ್ರಹಾವಿಷ್ಟ ಬುದ್ಧಿರಹಿತ. ಶಾಂತತೆ ಅಂದ್ರೆ ಸಿಟ್ಟು ಸಿಡುಕು ಯಾವುದು ಇಲ್ಲ ಅವನಿಗೆ. ಯಾಕೆಲ್ಲ ದೇವನ ತಿಳ್ಕೊಂಡ ಮೇಲೆ ಯಾವುದು ಕೋಪನೇ ಬರೋದಿಲ್ಲ ಅವನಿಗೆ. ಧೀರ ಸಂಪತಿ ವಿಪತಿ ಚ ನಿಶ್ಚಲ, ಸಂಪತ್ತು ಬರಲಿ ವಿಪತ್ತು ಬರಲಿ ಶೇಖೆ ಆಗೋದಿಲ್ಲ ಅಂತ ಒಂದು ವಿಶಿಷ್ಟವಾದ ಸ್ಥಿತಿ ಬರುತ್ತೆ. ರಾಯಸ್ತೋತ್ರ ಹೇಳ್ತಾರಲ್ಲ ಸುಖ ಧೈರ್ಯಶಾಲಿ, ಸುಖ ಏನೇ ಬಂದರೂ ಕೂಡ ಅದರಲ್ಲಿ ಶೇಕ್ ಆಗದೇ ಇರತಕ್ಕಂತಹ ಒಂದು ಸ್ಥಿತಿ ರೀಚ್ ಆಗಬೇಕು. ತತ್ರ ದೃಷ್ಟಾಂತ ಪ್ರಶಾಂತೋರ್ಮಿರೀತಿ, ಅದು ಹೇಗೆ ಸಾಧ್ಯ? ಸಂಸಾರ ಹೇಗಿರ್ತದೆ? ಮೊದಲು ದೊಡ್ಡ ಅಲೆಗಳಿಂದ ಕೂಡಿದ್ದಾಗಿರ್ತದೆ. ಜ್ಞಾನಿ ಹೇಗಿರ್ತಾನೆ? ಸ್ತಬ್ಧವಾದ ಒಂದು ಇದಾಗಿರ್ತಾನೆ. ಎರಡು ಇದೇನೆ, ಮೊದಲು ನೋಡಿದ್ರೆ ಸ್ಟೆಬಿಲಿಟಿ ಇಲ್ಲೇ ಇಲ್ಲ, ಆಮೇಲೆ ನೋಡಿದ್ರೆ ಟೋಟಲಿ ಸ್ಟೇಬಲ್. ಆಗ ಸಂಸಾರ ಸಮುದ್ರ ಅಂಬೋದು ನಮಗೆ ಏನು ಮಾಡೋದಿಲ್ಲ ಅಂತ ಅರ್ಥ. ಇಷ್ಟ ಹೇಳಿ ಆತ್ಮಾನಂ ಸರ್ವಭೂತೇಶು ಭಗವಂತಮವಸ್ಥಿತಂ ಅಪಶ್ಯತ್ ಸರ್ವಭೂತಾನಿ ಭಗವತ್ಯಪಿ ಚಾತ್ಮನಿ. ಇಂತ ಭಗವದ್ಗೀತೆಯಲ್ಲಿ ಶ್ಲೋಕ ಬಂದೇ ಬರುತ್ತೆ. ಸರ್ವಭೂತಸ್ಥಮಾತ್ಮಾನಂ, ಎಲ್ಲಾ ಪ್ರಾಣಿಗಳು ಪರಮಾತ್ಮ ಇದ್ದಾನೆ. ಸರ್ವಭೂತೇಶು ಆತ್ಮ, ಆತ್ಮಾನಂ ಅಂದ್ರೆ ಎರಡರ್ಥ, ಎಲ್ಲಾ ಪ್ರಾಣಿ ಒಳಗಿದ್ದಾನೆ ಅಷ್ಟೇ ಅಲ್ಲ ಸ್ವಾಮಿಯಾಗಿದ್ದಾನೆ. ಅರ್ಥ ಆಯ್ತಾ? ಈಗ ಸ್ವಾಮಿಯಾಗಿದ್ದಾನೆ ಅಂದ್ರೆ ಇಸ್ ಓವರ್ ಆಲ್ ಕಂಟ್ರೋಲರ್ ಆಫ್ ದಿ ಬಾಡಿ ಅಂಡ್ ಎವ್ರಿಥಿಂಗ್. ಒಳಗಿರೋದು ಬೇರೆ, ಒಳಗೆ ಕೂತಿದ್ದಾನೆ, ಪ್ಯಾಸೆಂಜರ್ ಆಗಿ ಕೂತಿದ್ದಾನೆ. ಅವ್ನು ಡ್ರೈವಿಂಗ್ ಇವಿಂಗ್ ಯಾವ್ದು ಬರೋದು, ಪ್ಯಾಸೆಂಜರ್ ಆಗಿ ಕೂತಿರೋ ಬೇರೆ, ಡ್ರೈವರ್ ಆಗಿ ಕೂಡೋದು ಬೇರೆ. ಡ್ರೈವರ್ ಆಗಿ ಕೂತಾಗ ಈಗ ಕಂಟ್ರೋಲ್ ದಿ ವೆಹಿಕಲ್, ಪ್ಯಾಸೆಂಜರ್ ಕೂತ ಕಂಟ್ರೋಲ್ ಮಾಡಕ್ ಬರೋದಿಲ್ಲ. ನಾವೆಲ್ಲ ದೇಹದಲ್ಲಿ ಹೇಗಿದ್ದೇವೆ? ಈಗ ಪ್ಯಾಸೆಂಜರ್ ಆಗಿ ಕೂತಿದ್ದೇವೆ. ಡ್ರೈವರ್ ಯಾರು? ಭಗವಂತನೇ, ಆತ್ಮ ಪ್ರೇರಕ. ಆ ದೇವರು ಹಾಗಿದ್ದಾರೆ. ಅದಕ್ಕೆ ಸರ್ವಭೂತಸ್ಥೇಶು ಆತ್ಮಾನಂ ಭಗವಂತಂ ಅವಸ್ಥಿತಂ. ಅಲ್ಲಿದ್ದಾಗಲೂ ಐಶ್ವರ್ಯಾದಿ ಷಡ್ಗುಣ ಸಂಪನ್ನ ಪರಮಾತ್ಮ ಅಲ್ಲಿದ್ದಾಗಲೂ ಹಾಗೆ ಇದ್ದಾನೆ. ಅಪಶ್ಚತ್ ಸರ್ವಭೂತಾನಿ ಭಗವತ್ಯಪಿ ಚಾತ್ಮನಿ, ಈ ರೀತಿ ದೇವರನ್ನು ಕಾಣ್ತಾ ಇದ್ದಾನೆ. ಎಲ್ಲರೂ ದೇವರಧೀನ, ಎಲ್ಲರೊಳಗೂ ದೇವರಿದ್ದಾನೆ, ಈ ರೀತಿ ಕಂಡ. ವಾಸುದೇವೇ ಭಗವತಿ ಸರ್ವಜ್ಞೇ ಪ್ರತ್ಯಗಾತ್ಮನಿ ಪರೇಣ ಭಕ್ತಿಭಾವೇನ ಲಬ್ಧಾತ್ಮ ಮುಕ್ತ ಬಂಧನ. ವಾಸುದೇವೇ ಭಗವತಿ ಸರ್ವಜ್ಞೇ ಪ್ರತ್ಯಗಾತ್ಮನಿ, ಪ್ರತ್ಯಗಾತ್ಮ ಅಂತರ್ಯಾಮಿ, ಅಂತರ್ಯಾಮಿಯಾದ ಪರಮಾತ್ಮ ವಾಸುದೇವ ಅಂತ ಕರೀತಾರೆ. ಇಂಪಾರ್ಟೆಂಟ್ ಅದು. ಈಗ ಮೋಕ್ಷ ಕೊಡೋ ರೂಪ ಅದು, ಅದು ವಾಸುದೇವ ರೂಪ ಚಿಂತನೆ ಮಾಡಬೇಕು. ಏನರ್ಥ? ಮೋಕ್ಷ ಕೊಡೋ ಡೈರೆಕ್ಟ್ ಲಿಂಕ್ ಅಂತ ಅರ್ಥ. ಪ್ರೀಡಾಯಾಮೋ ವಾಸುದೇವಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ಆ ರೀತಿ ಅರ್ಥ ಮಾಡಿಕೊಂಡ್ರೆ ವಾಸುದೇವೇ ಭಗವತಿ, ಓಂ ನಮೋ ಭಗವತೇ ವಾಸುದೇವಾಯ, ವಾಸುದೇವೇ ಭಗವತಿ ಸರ್ವಜ್ಞೇ ಪ್ರತ್ಯಗಾತ್ಮನಿ, ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ, ಆತನ ಮನಸ್ಸಾಕಿದ್ದಾನೆ. ಪರೇಣ ಭಕ್ತಿಭಾವೇನ, ಶ್ರೇಷ್ಠವಾದ ಭಕ್ತಿಭಾವದಿಂದ ಇದ್ದಾರೆ. ಭಕ್ತಿಭಾವ ಬಂದಷ್ಟ ದ್ವೈತ ಬಂತಾಗ, ಅದ್ವೈತ ಬರಲಿಲ್ಲ. ಭಕ್ತಿಭಾವ ಇರ್ಬೇಕೇನಾಗಿರ್ಬೇಕು? ಫಸ್ಟ್ ಇಬ್ಬರಿರ್ಬೇಕು ಮಿನಿಮಮ್, ಇಬ್ಬರಲ್ಲಿ ಭೇದ ಇರಬೇಕು, ಆಗ ಸ್ನೇಹ ಬರ್ತದೆ. ಭಕ್ತಿ ಬರೋದಿಲ್ಲ. ಭಕ್ತಿ ಬರೋದಕ್ಕೆ ಏನಾಗಬೇಕಾಗ? ಒಬ್ಬನ ಮೇಲಿರಬೇಕು, ಒಬ್ಬನು ಉತ್ತಮನಾಗಿರ್ಬೇಕು. ಸಮರಲ್ಲಿ ಭಕ್ತಿ ಮಾಡೋದಿಲ್ಲ, ಉತ್ತಮನಾಗಿರ್ಬೇಕು. ಅದೆಲ್ಲ ಮಾಡಿದ್ರೆ ಭಕ್ತಿಭಾವೇನ ನೇರ ದ್ವೈತ ಬಂತು, ಅದ್ವೈತ ಬರಲೇ ಇಲ್ಲ. ಸ್ತಬ್ಧಾತ್ಮ ಮುಕ್ತ ಬಂಧನ, ಮುಕ್ತ ಬಂಧನ, ಹೊರಗಿನ ಬಂಧನ ಕಳ್ಕೊಂಡು ಹೋದ ಹಾವು ಕೊರೆ ಬಿಡುತ್ತಲ್ಲ ಆ ರೀತಿಯಲ್ಲಿ ಬಂಧನ ಕಳ್ಕೊಂಡಿದ್ದಾರೆ. ಅಷ್ಟೇಳಿ ಇಚ್ಛಾದ್ವೇಷವಿಹೀನೇನ ಸರ್ವತ್ರ ಸಮಚೇತಸ ಭಗವದ್ಭಕ್ತಿ ಯೋಗೇನ ಪ್ರಾಪ್ತೋ ಭಾಗವತೀಂ ಗತಿಂ. ಇಚ್ಛಾದ್ವೇಷವಿಹೀನೇನ, ಇಚ್ಛೆ ಇಲ್ಲ ದ್ವೇಷ ಇಲ್ಲ, ಸರ್ವತ್ರ ಸಮಚೇತಸ ಎಲ್ಲಾ ಕಡೆಯೂ ಸಮವಾದ ಬುದ್ಧಿ, ಭಗವದ್ಭಕ್ತಿ ಯೋಗೇನ. ಭಗವದ್ಭಕ್ತಿ ದೊಡ್ಡ ಯೋಗ, ಜ್ಞಾನಯೋಗ ಕರ್ಮಯೋಗ ಅದೆಲ್ಲ ಸಾರ್ಥಕವಾದ ಯಾವಾಗ? ಭಕ್ತಿಯೋಗ ಇದ್ರೆ. ಕರ್ಮಯೋಗದಲ್ಲೂ ಭಕ್ತಿ ಇರಬೇಕು, ಜ್ಞಾನಯೋಗದಲ್ಲೂ ಭಕ್ತಿ ಇರಬೇಕು. ಅದಕ್ಕೆ ಹೇಳ್ತಾರೆ ಯೋಗಗಳು ಎರಡು ಅಥವಾ ಯೋಗಗಳು ಮೂರು. ಭಗವದ್ಗೀತೆಯಲ್ಲಿ ಯೋಗಗಳು ಎರಡು ಅಂತ ಹೇಳ್ತಾರೆ, ಭಾಗವತ ಏಕಾಸ್ಕಂದೊಳಗೆ ಯೋಗಗಳು ಮೂರು ಅಂತ ಹೇಳ್ತಾರೆ. ಇಲ್ಲಿ ಜ್ಞಾನಯೋಗ ಕರ್ಮಯೋಗ ಅಂತ ಇಲ್ಲಿ ಹೇಳಿದ್ರು, ಜ್ಞಾನಯೋಗ ಕರ್ಮ ಭಕ್ತಿಯೋಗ ಅಂತ ಅಲ್ಲಿ ಹೇಳಿದ್ರು. ಇಲ್ಲಿ ಮೂರು ಯಾತಕ್ಕೆ ಮಾಡಿದ್ರು ಅಂದ್ರೆ ಭಕ್ತಿ ಪ್ರಚುರವಾಗ್ಲಿಕ್ಕೆ ಹೇಳಿದ್ರು ಅಷ್ಟೇ. ಬರೀ ಜ್ಞಾನಯೋಗ ಭಕ್ತಿ ಕರ್ಮಯೋಗ ಅಂತ ಹೇಳಿದಾಗ ಭಕ್ತಿಪೂರ್ವಕ ಜ್ಞಾನಯೋಗ, ಭಕ್ತಿಪೂರ್ವಕ ಕರ್ಮಯೋಗ. ಭಕ್ತಿ ಎಂಬುದೇನದು ಕಾಮನ್ ಫ್ಯಾಕ್ಟರ್. ಅದನ್ನ ಯಾಕೆ ಮಾಡಿದ್ರು ಅಂದ್ರೆ ಸ್ಪೆಷಲೈಸ್ ಮಾಡೋದಕ್ಕೆ ಹೇಳಿದ್ದೆ ಹೊರತು ಭಕ್ತಿ ಬಿಟ್ಟು ಜ್ಞಾನಯೋಗ ಅಂದ್ರೆ ಅರ್ಥ ಇಲ್ಲ, ಭಕ್ತಿ ಬಿಟ್ಟು ಕರ್ಮಯೋಗ ಅಂದ್ರೆ ಅರ್ಥ ಇಲ್ಲ. ಅದಕ್ಕೆ ಭಕ್ತಿಯೋ ಭಗವದ್ ಭಕ್ತಿ ಯೋಗೇನ ಪ್ರಾಪ್ತೋ ಭಾಗವತೀಂ ಗತಿಂ. ಎಲ್ಲಿ ಹೋದ್ರ ಅವರು? ದೇವರತ್ರ ಹೊರಟುಬಿಟ್ರು. ಭಾಗವತೀಂ ಗತಿಂ, ಭಗವತ್ ಸಂಬಂಧಿನೀಂ ಗತಿಂ ಪ್ರಾಪ್ತ, ವೈಕುಂಠ ತಲುಪಿದ್ರು ಅಂತ ಅರ್ಥ. ಕರ್ದಂಬರ ಕತೆ ಮುಗಿಸ್ಬಿಟ್ರೆ ಯಾತಕ್ಕೆ ಮುಂದೆ ದೇವಹೂತಿ ಕತೆ ಹೇಳ್ಬೇಕು, ಕಪಿಲೋಪದೇಶ ಮಾಡ್ಬೇಕಲ್ಲ, ಅಲ್ಲಿ ಮಧ್ಯೆ ನಿಲ್ಲಿಸಬಾರದು ಅಂತ ಹೇಳಿ ಅವ್ರ ವಿಷಯ. ಆಕ್ಚುಲಿ ಆಗ್ಲೇ ಹೋದ್ರು ಅಂತ ಅರ್ಥ ಅಲ್ಲ, ಒಂದು ಪ್ರೊಸೆಸ್ ಇದೆ, ಹೇಳ್ಬೇಕಾ ಇಷ್ಟೇ ಎಲ್ಲ ಆಯ್ತು ಅಂತ ಹೇಳಿ ಮುಗಿಸ್ಬಿಟ್ರು. ಮುಂದೆ ಇವ್ರ ಕತೆ ಮಾತ್ರ ಹೇಳ್ತಾ ಹೋಗ್ತಾರೆ, ಅದು ಕಪಿಲ ಗೀತಾ ಪ್ರಾರಂಭ ಆಗ್ತದೆ. ನಾಳೆ ಅದನ್ನು ಶುರು ಮಾಡ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇದಿತ ಯದ ವೋಚ ಮಹಂ ತೇನ ಕ್ರಿಯತಾಂ ಕಮಲಾಲಯ. ಆನಂದ